ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. 10 ಪರಿಶುದ್ಧ ಆಜ್ಞೆಗಳು. ಇಸ್ರಾಯೇಲರಿಗೆ ತನ್ನ 10 ಆಜ್ಞೆಗಳನ್ನು ಕೊಡುವ ಕ್ರಮದಲ್ಲಿ ಗುಡುಗು, ಮಿಂಚು ಮತ್ತು ಬೆಂಕಿಯೊಡನೆ ದೇವರಾದ ಕರ್ತನು ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದದರಿಂದ ಇಡೀ ಬೆಟ್ಟವು ಹೊಗೆಯ ದೊಡ್ಡ ಅಲೆಯಂತೆ ಹೇಗೆ ತುಂಬಿಕೊಂಡಿತೆಂಬುದನ್ನು ನಮ್ಮ ಹಿಂದಿನ ಪಾಠದಲ್ಲಿ ನಾವು ನೋಡಿದ್ದೇವೆ. ಬೆಟ್ಟವನ್ನು ಮುಟ್ಟಬಾರದೆಂದು ಇಸ್ರಾಯೇಲರನ್ನು ದೇವರು ಎಚ್ಚರಿಸಿದ್ದನು, ಯಾಕೆಂದರೆ ಅವರು ಸಾಯಬಾರದೆಂದು ಆತನು ಅಂದುಕೊಂಡಿದ್ದನು. ಕೇವಲ ತಾನು ಎಷ್ಟು ಪರಿಶುದ್ಧನೆಂಬುದನ್ನು ಅವರಿಗೆ ಕಲಿಸುವುದಕ್ಕೆ ದೇವರು ಬಯಸಿದ್ದನು. ಈ ದಿನ ನಾವು 10 ಆಜ್ಞೆಗಳನ್ನು ಪ್ರತಿಯೊಂದನ್ನು ಹೆಚ್ಚು ಹತ್ತಿರದಿಂದ ನೋಡಿಕೊಳ್ಳುವುದಕ್ಕೆ ಮತ್ತು ಅವುಗಳನ್ನು ನಮ್ಮ ಜೀವಿತದೊಂದಿಗೆ ಹೋಲಿಸಿಕೊಂಡು ಒಬ್ಬ ಪರಿಶುದ್ಧನಾದ ದೇವರ ಮುಂದೆ ನಾವು ನಿಂತುಕೊಳ್ಳುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಆಲೋಚಿಸಿದ್ದೇವೆ. ತೋರಾದಲ್ಲಿರುವ ವಿಮೋಚನಾ ಕಾಂಡ ಪುಸ್ತಕದ 20ನೆಯ ಅಧ್ಯಾಯವನ್ನು ನಾವು ಓದುತ್ತಿದ್ದೇವೆ. ಬೆಂಕಿಯ ಮತ್ತು ಹೊಗೆಯ ಮಧ್ಯದಲ್ಲಿ ದೇವರು ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದ ನಂತರ ಈ ಮಾತುಗಳನ್ನು ಹೇಳಿದನು. ನೀನು ದಾಸತ್ವದಲ್ಲಿದ್ದ ಐಗುಪ್ತದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯಹೋವನು ಎಂಬ ನಿನ್ನ ದೇವರು ನಾನೇ. ಮೊದಲನೇದಾಗಿ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ವಿಮೋಚನಾ ಕಾಂಡ 20ನೇ ಅಧ್ಯಾಯ 3ನೇ ವಚನ. ಇದು ಮೊದಲನೆಯ ಆಜ್ಞೆ. ದೇವರಾದ ಕರ್ತನು ಹೇಳಿದ್ದೇನೆಂದರೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳಿರಬಾರದು. ಆತನೊಬ್ಬನೇ ನಮಗೆ ದೇವರಾಗಿರಬೇಕು. ಆತನು ತನ್ನ ಮಹಿಮೆಯನ್ನು ಬೇರೆಯದರೊಂದಿಗೆ ಹಂಚಿಕೊಳ್ಳುವುದಿಲ್ಲ. ಸೃಷ್ಟಿಕರ್ತನಾದ ದೇವರೊಬ್ಬನನ್ನು ಮಾತ್ರ ನಾವು ಆರಾಧಿಸಬೇಕು. ಹೇಗೂ ಈ ದೇಶದಲ್ಲಿ ಮತ್ತು ಇಡೀ ಪ್ರಪಂಚದಾದ್ಯಂತ ತೀರಾ ಇನ್ನೊಂದು ಸಂಗತಿಯನ್ನು ನಾವು ನೋಡುತ್ತಿದ್ದೇವೆ. ದೇವರೊಬ್ಬನೇ ಯೋಗ್ಯನಾಗಿರತಕ್ಕ ಒಂದು ಸ್ಥಳದಲ್ಲಿ ಜನರು ಬೇರೆ ವ್ಯಕ್ತಿಯನ್ನು ಹೊಗಳುತ್ತಿರುತ್ತಾರೆ. ಕೇವಲ ಆತನ ಹೆಸರು ಮಾತ್ರವೇ ಪರಿಶುದ್ಧವು ಮತ್ತು ಗಂಭೀರವಾದದ್ದು ಆಗಿದೆ. ನಮ್ಮ ಪೂರ್ಣ ಭಕ್ತಿ ಮತ್ತು ಭರವಸೆಗೆ ಆತನೊಬ್ಬನೇ ಅರ್ಹನಾಗಿದ್ದಾನೆ. ಆದಾಗ್ಯೂ ಜನರು ಒಂದು ಸಮಸ್ಯೆ ಅಥವಾ ಒಂದು ತಡೆಯನ್ನು ಎದುರಿಸಿದಾಗ ಪ್ರತಿಯೊಂದನ್ನೂ ಸೃಷ್ಟಿಸಿ ಏನನ್ನಾದರೂ ಮಾಡಲು ಶಕ್ತನಾಗಿರುವ ದೇವರ ಕಡೆಗೆ ತಿರುಗಿಕೊಂಡು ಆತನನ್ನು ಬೇಡಿಕೊಳ್ಳಬೇಕೆನ್ನುವುದು ಅವರ ಮೊದಲ ಆಲೋಚನೆಯಾಗಿರುವುದಿಲ್ಲ. ಬದಲಿಗೆ ನಮ್ಮ ಹಾಗಿರುವ ಇತರ ಮಾನವರಲ್ಲಿ ತಮ್ಮ ಭರವಸೆಯನ್ನಿಟ್ಟು ದೇವರೊಬ್ಬನಿಗೆ ಸಂಬಂಧಪಟ್ಟ ಸ್ಥಾನವನ್ನು ಅವರಿಗೆ ಕೊಡುತ್ತಾರೆ. ಅದನ್ನು ಮಾಡಿದವರು ತಮ್ಮ ಮುಂದೆ ಇನ್ನೊಂದು ದೇವರನ್ನು ಹೊಂದಿರುತ್ತಾರೆ. ಅಂದರೆ ಇನ್ನೊಂದು ದೇವರನ್ನು ಹೊಂದಿರುವುದು ಪಾಪ. ಇನ್ನು 2ನೇ ಆಜ್ಞೆ. ದೇವರು ಹೇಳಿದ್ದೇನೆಂದರೆ, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲೂಬಾರದು, ಪೂಜೆ ಮಾಡಲೂಬಾರದು. ನಿಮ್ಮ ದೇವರಾದ ಯಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವುದಿಲ್ಲ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 4 ಮತ್ತು 5ನೇ ವಚನ. ಈ ಆಜ್ಞೆಗಳಲ್ಲಿ ನಾವು ವಿಗ್ರಹಗಳಿಂದ ದೂರವಿರಬೇಕೆಂದು ದೇವರು ನಮಗೆ ಹೇಳುತ್ತಿದ್ದಾನೆ. ಮನೆಗಳ ಗೂಡುಗಳಲ್ಲಿ ಅಥವಾ ಕೆಲವೊಂದು ಸ್ಥಳಗಳಲ್ಲಿ ಆರಾಧಿಸುವಂತಹ ಪ್ರತಿಮೆಯ ಮೂರ್ತಿಗಳಾಗುವುದಕ್ಕೆ ವಿಗ್ರಹಗಳಿಗೆ ಮಿತಿ ಇರುವುದಿಲ್ಲ. ಯಾವುದಾದರೂ ಒಂದು ವಿಗ್ರಹವಾಗಿ ದೇವರಿಗೂ ಮತ್ತು ನಮಗೂ ಮಧ್ಯೆ ಬರುವಂತದ್ದಾಗಿರುತ್ತದೆ. ಕೆಲವು ಜನರಿಗೆ ಫುಟ್ಬಾಲ್ ಸಂಸ್ಥೆಯೇ ಅವರ ದೇವರಾಗಿರುತ್ತದೆ, ಯಾಕೆಂದರೆ ದೇವರಿಗಿಂತಲೂ ಅವರಿಗೆ ಅದೇ ಹೆಚ್ಚು ಪ್ರಾಮುಖ್ಯವಾಗಿರುತ್ತದೆ. ಇನ್ನು ಕೆಲವರಿಗೆ ದೂರದರ್ಶನ ದೇವರಿಗೂ ಅವರಿಗೂ ಮಧ್ಯದಲ್ಲಿರುತ್ತದೆ. ದೇವರ ವಾಕ್ಯವನ್ನು ನೋಡಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕೆಂಬುದರ ವಿಷಯದಲ್ಲಿ ಅವರಿಗೆ ಚಿಂತನೆ ಇರುವುದಿಲ್ಲ. ದೂರದರ್ಶನ ನೋಡುವುದರ ಹೊರತಾಗಿ ಬೇರೆ ಯಾವುದನ್ನೂ ಮಾಡುವುದಕ್ಕೂ ಅವರಿಗೆ ಸಮಯವಿರುವುದಿಲ್ಲ. ನಂತರ ಇನ್ನೂ ಕೆಲವರಿದ್ದಾರೆ, ನಿಮಗೆ ಗೊತ್ತಿರುವಂತಹ ದೇವರು ತಾನೇ ಅವರಿಗೆ ಸಾಕಾಗದೆ ಆಕರ್ಷಿಸುವಂತದ್ದನ್ನು ಧರಿಸಿಕೊಳ್ಳುತ್ತಾರೆ. ಇತರರಿಗೆ ಅವರ ಸಂಪತ್ತು ದೇವರನ್ನು ದೂರವಿಟ್ಟಿರುತ್ತದೆ. ಅವರ ಜೀವಿತಗಳಲ್ಲಿ ಹಣಕ್ಕಿರುವಂತಹ ಮೊದಲ ಸ್ಥಾನ ದೇವರಿಗಿರುವುದಿಲ್ಲ. ಹೆಚ್ಚು ಹಣವನ್ನು ಪಡೆಯುವುದಕ್ಕೆ ದೇವರನ್ನು ಮೆಚ್ಚಿಸುವಂತದ್ದರೊಂದಿಗೆ ಸಹ ಅವರ ಒಳಪಟ್ಟಿರುತ್ತಾರೆ. ಅಂತಹ ಜನರಿಗೆ ಹಣವೇ ದೇವರು. ದೇವರಿಗೆ ಬದಲಾಗಿ ಬರುವಂಥದ್ದು ಯಾವುದಾದರೂ ಸರಿಯೇ, ಅದು ಒಂದು ವಿಗ್ರಹವಾಗಿರುತ್ತದೆ. 3ನೆಯ ಆಜ್ಞೆಯಲ್ಲಿ ದೇವರು ಹೇಳಿದ್ದೇನೆಂದರೆ, ನಿನ್ನ ದೇವರಾದ ಯಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಯಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ವಿಮೋಚನಾ ಕಾಂಡ 20:7. ನಿಜವಾಗಿಯೂ ತನ್ನ ಪರಿಶುದ್ಧವಾದ ಹೆಸರನ್ನು ವ್ಯರ್ಥವಾಗಿ ಉಪಯೋಗಿಸುವುದನ್ನು ದೇವರು ಇಷ್ಟಪಡುವುದಿಲ್ಲ. ಹೇಗೂ ಬಹುಮಟ್ಟಿಗೆ ಪ್ರತಿದಿನ ನಾವು ಕೇಳಿಸಿಕೊಳ್ಳುವುದೇನೆಂದರೆ, ಯಾರೋ ಒಬ್ಬರು ತಮ್ಮ ನೆರೆಯವರೊಂದಿಗೆ ಇನ್ಶಾ ಅಲ್ಲ, ಅಂದರೆ ದೇವರು ಚಿತ್ತವಿದ್ದರೆ ನಾನು ಇದನ್ನು ಅಥವಾ ಅದನ್ನು ಮಾಡುತ್ತೇನೆ, ಇಲ್ಲವೇ ನಾನು ಇಂತಿಂಥ ಸ್ಥಳಕ್ಕೆ ಹೋಗುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಸಮಯದಲ್ಲಿ ಅದನ್ನು ಮಾಡುವಂತಹ ಉದ್ದೇಶ ಅವರ ಹೃದಯದಲ್ಲಿರುವುದಿಲ್ಲ. ದೇವರ ಚಿತ್ತವು ಅವರ ಮನಸ್ಸಿನಿಂದ ಬಹಳ ದೂರದಲ್ಲಿರುತ್ತದೆ. ತನ್ನ ಸುಳ್ಳುಗಳನ್ನು ತನ್ನ ನೆರೆಯವರು ನಂಬುವುದಕ್ಕೆ ಮಾತ್ರ ದೇವರ ಹೆಸರನ್ನು ಉಪಯೋಗಿಸುತ್ತಾರೆ. ಇದು ಪಾಪ. ಇನ್ನು ಬೇರೆಯವರು ಹೇಳೋದೇನೆಂದರೆ, ಬಿಲೆ ಅಂದರೆ ದೇವರ ಮುಖಾಂತರ ನಾನು ಇಂತಿದ್ದನ್ನು ಮಾಡುವುದಿಲ್ಲ, ಆ ಕೆಲಸವನ್ನು ತಾವು ಮಾಡಿದ್ದೇವೆಂಬುದನ್ನು ಅವರು ಸಂಪೂರ್ಣವಾಗಿ ತಿಳಿದಿರುತ್ತಾರೆ. ಇನ್ನು ಕೆಲವರು ನಾನು ಇದನ್ನಾಗಲಿ ಅದನ್ನಾಗಲಿ ಮಾಡುವುದಿಲ್ಲವೆಂಬುದು ದೇವರಿಗೆ ಗೊತ್ತು ಎಂದು ಹೇಳುತ್ತಾರೆ. ಆದರೆ ಅವರು ಬರೀ ಸುಳ್ಳುಗಾರರು. ಇವು ದೇವರ ಹೆಸರನ್ನು ತಪ್ಪಾಗಿ ಉಪಯೋಗಿಸುವಂತವುಗಳು. ದೇವರ ವಾಕ್ಯ ಹೇಳುವುದೇನೆಂದರೆ, ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ಇದು ಮತ್ತಾಯ 5:37 ಬರೆಯಲ್ಪಟ್ಟಿದೆ. ಇನ್ನು 4ನೇ ಆಜ್ಞೆಯಲ್ಲಿ ದೇವರು ಇಸ್ರಾಯೇಲರಿಗೆ ಹೇಳಿದ್ದೇನೆಂದರೆ, ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 6 ದಿನಗಳಲ್ಲಿ ಯಹೋವನು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ವಿಮೋಚನಾ ಕಾಂಡ 20:8-11. ಆತನನ್ನು ಗೌರವಿಸುವುದಕ್ಕಾಗಿ ಪ್ರತಿ 7ನೇ ದಿನದಲ್ಲಿ ಇಸ್ರಾಯೇಲರು ವಿಶ್ರಮಿಸಿಕೊಳ್ಳಬೇಕೆಂದು ದೇವರು ಬಯಸಿದನು ಎಂಬುದನ್ನು ನಾವು ಇಲ್ಲಿ ನೋಡುತ್ತೇವೆ. ದೇವರು ಕೊಟ್ಟಂತ 5ನೇ ಆಜ್ಞೆಯಲ್ಲಿ ಹೀಗೆ ಹೇಳಿದನು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯಹೋವನು ನಿನಗೆ ಅನುಗ್ರಹಿಸಿದ ದೇಶದಲ್ಲಿ ನೀನು ಬಹುಕಾಲ ಇರುವೆ. ವಿಮೋಚನಾ ಕಾಂಡ 20:12. ನಮ್ಮ ತಂದೆ ತಾಯಿಗಳು ತುಂಬಾ ವಿಶೇಷತೆ ಉಳ್ಳವರಾಗಿದ್ದು ಗೌರವಕ್ಕೆ ಯೋಗ್ಯರಾಗಿದ್ದಾರೆಂಬುದನ್ನು ನಾವು ಇಲ್ಲಿ ಕಾಣುತ್ತೇವೆ. ಮತ್ತು ಅವರು ಅರ್ಹರಾಗಿರುವುದರಿಂದ ನಾವು ಅವರಿಗೆ ಗೌರವ ಕೊಡಲೇಬೇಕು. ಹೇಗೂ ಈಗಿನ ಜನಾಂಗದವರಲ್ಲಿ ನಾವು ಇದನ್ನು ಕಾಣುವುದಿಲ್ಲ. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಏನಾದರೂ ಹೇಳಿದರೆ ಹಿಂದಿರುಗಿಸಿ ಮಾತಾಡುವಂತಹ ಮಕ್ಕಳನ್ನು ನಾವು ಕಾಣುತ್ತೇವೆ. ಮತ್ತು ತಾತ್ಸಾರದಿಂದ ತಮ್ಮ ದಾರಿಯಲ್ಲಿಯೇ ಹೊರಟು ಹೋಗುತ್ತಾರೆ. ಅವರು ತಮ್ಮ ತಂದೆ ತಾಯಿಗಳನ್ನು ಗೌರವಿಸುವುದಿಲ್ಲ, ಕೇವಲ ಅವರನ್ನು ಸಿಟ್ಟಿಗೆಬ್ಬಿಸುತ್ತಾರೆ. ಹೇಗೂ ಈ ರೀತಿಯಲ್ಲಿ ನಾವು ಜೀವಿಸಬೇಕೆಂದು 5ನೇ ಆಜ್ಞೆಯಿಂದ ನಾವು ಕಲಿಯುವುದಲ್ಲ. ದೇವರನ್ನು ಮೆಚ್ಚಿಸುವಂತೆ ಮತ್ತು ಆತನ ಚಿತ್ತವನ್ನು ಒಪ್ಪಿಕೊಳ್ಳುವಂತೆ ಪ್ರತಿಯೊಂದರಲ್ಲಿ ತಂದೆ ತಾಯಿಗಳಿಗೆ ವಿಧೇಯರಾಗಿ ಅವರನ್ನು ಪ್ರೀತಿಸಿ ಗೌರವಿಸಬೇಕೆಂಬುದು ಮಕ್ಕಳ ವಿಷಯದಲ್ಲಿ ದೇವರಿಗಿರುವ ಚಿತ್ತವಾಗಿದೆ. ಇನ್ನು 6ನೇ ಆಜ್ಞೆಯಲ್ಲಿ ದೇವರು ಹೇಳಿದ್ದೇನೆಂದರೆ, ನರಹತ್ಯ ಮಾಡಬಾರದು. 5ನೇ ವಿಮೋಚನಾ ಕಾಂಡ 20:13. ಇಲ್ಲಿ ದೇವರು ಹೇಳೋದೇನೆಂದರೆ, ಒಬ್ಬ ಮನುಷ್ಯನು ಕೊಂದವನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದವನಾಗಿದ್ದಾನೆ. ಯಾಕೆಂದರೆ ದೇವರು ಪ್ರತಿ ವ್ಯಕ್ತಿಗೆ ತನ್ನ ಜೀವ ಮತ್ತು ಆತ್ಮವನ್ನು ಕೊಟ್ಟವನಾಗಿದ್ದಾನೆ. ಒಬ್ಬ ಮನುಷ್ಯನನ್ನು ಕೊಲ್ಲುವುದು ಅಂದರೆ ದೇವರನ್ನು ದ್ವೇಷಿಸಿದಂತೆ. ಯಾಕೆಂದರೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಕೊಲೆಯು ಒಬ್ಬ ವ್ಯಕ್ತಿಯನ್ನು ಕೊಲ್ಲುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎಂಬುದನ್ನು ಕೂಡ ದೇವರ ವಾಕ್ಯ ನಮಗೆ ತೋರಿಸುತ್ತದೆ. ಯಾಕೆಂದರೆ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಅದು 1 ಯೋಹಾನ 3:15 ವಾಕ್ಯ ಬರೆಯಲ್ಪಟ್ಟಿದೆ. ಒಬ್ಬ ವ್ಯಕ್ತಿ ಏನು ಮಾಡಿದ್ದಾನೋ ಕೇವಲ ಅದಕ್ಕನುಸಾರವಾಗಿ ಮಾತ್ರ ದೇವರು ಅವನಿಗೆ ತೀರ್ಪು ಮಾಡುವುದಿಲ್ಲ. ಆದರೆ ಅವನು ತನ್ನ ಉದ್ದೇಶಗಳಿನುಸಾರವಾಗಿ ಏನು ಮಾಡಬೇಕೆಂದು ಇಷ್ಟಪಟ್ಟಿದ್ದನೋ ಅದಕ್ಕನುಸಾರವಾಗಿ ಸಹ ತೀರ್ಪು ಮಾಡುತ್ತಾನೆಂಬುದನ್ನು ಅನೇಕರು ನಿರ್ಲಕ್ಷಿಸುತ್ತಾರೆ. ಅಂದಿನಿಂದಲೂ ದೇವರು ಹೃದಯವನ್ನು ನೋಡುವವನಾಗಿದ್ದಾನೆ. ದ್ವೇಷ ಮತ್ತು ಕೊಲೆ ಎರಡೂ ಸಮಾನವಾಗಿ ಆತನ ದೃಷ್ಟಿಯಲ್ಲಿ ಪಾಪವಾಗಿದೆ. 7ನೇ ಆಜ್ಞೆಯಲ್ಲಿ ದೇವರು ಹೇಳುವುದೇನೆಂದರೆ, ವ್ಯಭಿಚಾರ ಮಾಡಬಾರದು. ವಿಮೋಚನಾ ಕಾಂಡ 20:14. ಮದುವೆ ಎಂಬುದು ಕರ್ತನಿಂದ ಬಂದಿರುವ ವರ. ನಮಗೆ ಯಾವುದು ಉತ್ತಮವೆಂಬುದನ್ನು ದೇವರು ತಿಳಿದಿದ್ದಾನೆ. ಅದಕ್ಕಾಗಿಯೇ ಆತನು ಮನುಷ್ಯನಿಗೆ ಒಬ್ಬ ಹೆಂಡತಿಯನ್ನು ಮದುವೆಯಾಗುವುದಕ್ಕೆ ಕೊಟ್ಟ ನಂತರ ಅವನು ತನ್ನ ಹೆಂಡತಿಗೆ ತಾನೇ ಸೀಮಿತವಾಗಿದ್ದು ಇತರ ಯಾವುದೇ ಸ್ತ್ರೀಗಾಗಿ ಒಂದೇ ಒಂದು ಭೋಗದ ಆಶೆ ಹೊಂದುವುದನ್ನು ತಿರಸ್ಕರಿಸಬೇಕೆಂದು ದೇವರು ಬಯಸುತ್ತಾನೆ. ದೇವರ ವಾಕ್ಯವು ಹೇಳುವುದೇನೆಂದರೆ, ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರ ತಮ್ಮ ಹೆಂಡತಿಯರನ್ನು ಪ್ರೀತಿಸಬೇಕು. ಇದು ಎಫೆಸ 5:28. ಮತ್ತು ಹಾದರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡುವನಾಗಿರುತ್ತಾನೆ. ಮತ್ತಾಯ 19:9. ಜನರು ದೇವರ ಧರ್ಮಶಾಸ್ತ್ರಕ್ಕೆ ಅವಿಧೇಯರಾದಾಗ ಮತ್ತು ಅವರಿಗೆ ನಿಷೇಧಿಸಲ್ಪಟ್ಟದ್ದನ್ನು ಮಾಡಿದಾಗ ಅವರ ಕೆಲಸಗಳ ಪರಿಣಾಮಗಳನ್ನು ಅವರ ದೇಹಗಳಲ್ಲಿ ಆಗಾಗ್ಗೆ ಪಡೆದುಕೊಳ್ಳುತ್ತಾರೆ. ಅದಕ್ಕಾಗಿಯೇ ದೇವರಿಂದ ವಿಧಿಸಲ್ಪಟ್ಟ ವಿವಾಹದ ಮಿತಿಗಳ ಹೊರಗೆ ಲೈಂಗಿಕ ಸಂಬಂಧಗಳನ್ನು ಹೊಂದಿರುವಂತವರ ಮೇಲೆ ಅನೇಕ ಮರಣಕರವಾದ ರೋಗಗಳು ಬೀಳುತ್ತವೆ. ನೀವು ಇನ್ನೊಂದು ಸಂಗತಿಯನ್ನೂ ತಿಳಿದಿರಬೇಕು, ನಮ್ಮ ಶರೀರಗಳೊಂದಿಗೆ ನಾವು ಮಾಡುವಂಥದ್ದಕ್ಕೆ ಮಾತ್ರ ವ್ಯಭಿಚಾರವು ಸೀಮಿತವಾಗಿಲ್ಲ, ಆದರೆ ನಮ್ಮ ಮನಸ್ಸಿನಲ್ಲಿರುವುದನ್ನು ಸಹ ಇದು ಒಳಗೊಂಡಿದೆ. ಇದಕ್ಕೆ ಸಂಬಂಧಿಸಿದಂತೆ ವಾಕ್ಯವು ಹೀಗೆ ಹೇಳುತ್ತದೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ಮತ್ತಾಯ 5:28. 8 ಆಜ್ಞೆಯಲ್ಲಿ ದೇವರು ಹೇಳಿದೇನೆಂದರೆ, ಕಳ್ಳತನ ಮಾಡಬಾರದು. ವಿಮೋಚನಾಕಾಂಡ 20:15. ಈ ಆಜ್ಞೆಯು ಸ್ಪಷ್ಟವಾಗಿದೆ. ಹೇಗೂ ನೀವು ಇದನ್ನು ಸಹ ತಿಳಿದುಕೊಳ್ಳಬೇಕಾಗಿದೆ ಏನೆಂದರೆ, ದೇವರ ದೃಷ್ಟಿಯಲ್ಲಿ ನಮ್ಮನ್ನು ಯಾರು ತೀರ್ಪು ಮಾಡುತ್ತಾರೆ? ನಿಮಗೆ ಸಂಬಂಧಪಡದಿರುವ ಯಾವುದೋ ವಸ್ತುವನ್ನು ಅಥವಾ ಹಣವನ್ನು ತೆಗೆದುಕೊಳ್ಳುವುದಕ್ಕೆ ಕಳ್ಳತನವು ಸೀಮಿತವಾಗಿಲ್ಲ. ಒಂದು ವೇಳೆ ನೀವು ಸುಮ್ಮನೆ ಇನ್ನೊಬ್ಬರ ವಸ್ತುವನ್ನು ತೆಗೆದುಕೊಳ್ಳುವುದಕ್ಕೆ ಇಷ್ಟಪಟ್ಟು ಅದನ್ನು ತೆಗೆದುಕೊಳ್ಳದಿದ್ದಾಗ್ಯೂ ನಿಮ್ಮ ಹೃದಯದಲ್ಲಿ ನೀವು ಕಳ್ಳರೇ ಆಗಿರುತ್ತೀರಿ. ದೇವರು ಹೃದಯಗಳನ್ನು ನೋಡುವನಾಗಿದ್ದಾನೆ. ಕಳ್ಳತನವು ಅದರ ಅನೇಕ ಪಕ್ಕಗಳನ್ನು ಹೊಂದಿದೆ. ಉದಾಹರಣೆಗೆ, ನಿಮ್ಮ ಯಜಮಾನನು ನಿಮ್ಮೊಂದಿಗೆ ಕೆಲಸವನ್ನು ಕೊಟ್ಟು ಆ ಕೆಲಸಕ್ಕಾಗಿ ನಿಮಗೆ ಸಂಬಳ ಕೊಡುತ್ತೇನೆಂದು ಒಪ್ಪಂದ ಮಾಡಿಕೊಂಡಿರುತ್ತಾನೆ, ಆದರೆ ವಾಸ್ತವದಲ್ಲಿ ನೀವು ಕೇವಲ ಸಮಯವನ್ನು ವ್ಯರ್ಥ ಮಾಡಿರುತ್ತೀರಿ. ಹಾಗಾದರೆ ನೀವು ಕಳ್ಳತನ ಮಾಡಿದ್ದೀರಿ ಎಂದು ಇದರ ಅರ್ಥ. ಹೌದು, ನೀವು ನಿಮ್ಮ ಯಜಮಾನನ ಲಾಭವನ್ನು ಕದ್ದಿರುತ್ತೀರಿ. ಕಳ್ಳತನಕ್ಕಾಗಿ ಮತ್ತು ಇತರ ಪ್ರತಿಯೊಂದು ಪಾಪಕ್ಕೂ ಶಿಕ್ಷೆ ಏನು? ಸಾಯುವುದು ಮತ್ತು ಎಂದಿಗೂ ಆರದ ನರಕದ ಬೆಂಕಿಯೊಳಗೆ ಹೋಗುವುದು. 9 ಆಜ್ಞೆಯನ್ನು ಹೀಗೆ ಹೇಳುತ್ತದೆ, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. 20:16. ಇದು ಸಹ ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ. ದೇವರಾದ ಕರ್ತನು ಸತ್ಯದ ದೇವರಾಗಿದ್ದಾನೆ ಮತ್ತು ಸುಳ್ಳಿನ ಜೊತೆಯಲ್ಲಿ ಯಾವುದನ್ನೂ ಮಾಡುವುದಿಲ್ಲ. ಸಮಸ್ಯೆಗಳನ್ನು ತಡೆದು ಸಮಾಧಾನವನ್ನು ಕಾಪಾಡಿಕೊಳ್ಳುವುದಕ್ಕೆ ಒಂದು ಚಿಕ್ಕ ಸುಳ್ಳನ್ನು ಹೇಳುವುದು ಒಪ್ಪಬಹುದಾದದ್ದು ಎಂದು ಮನುಷ್ಯನು ಅಂದುಕೊಳ್ಳುತ್ತಾನೆ. ಆದರೆ ಸತ್ಯದ ದೇವರೊಂದಿಗೆ ಚಿಕ್ಕ ಸುಳ್ಳು ಎನ್ನುವಂಥದ್ದು ಇಲ್ಲ. ದೇವರು ಹೀಗೆ ಹೇಳುತ್ತಾನೆ, ಸುಳ್ಳು ಹೇಳುವ ಪ್ರತಿಯೊಬ್ಬನೂ ಸೈತಾನನ ಸ್ವಭಾವವನ್ನು ಅನುಸರಿಸುತ್ತಾನೆ, ಯಾಕೆಂದರೆ ಅವನು ಸುಳ್ಳುಗಾರನೂ ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ನಮ್ಮ ಪೂರ್ವಿಕರಾದ ಆದಾಮ ಅವರಿಗೆ ಸೈತಾನನು ಸುಳ್ಳು ಹೇಳಿದನು ಮತ್ತು ತನ್ನ ಸುಳ್ಳುಗಳೊಂದಿಗೆ ಜನರನ್ನು ಮೋಸಗೊಳಿಸುವುದನ್ನು ಆತನು ಮುಂದುವರಿಸಿದ್ದಾನೆ. ಸುಳ್ಳು ಹೇಳುವ ಯಾರಾದರೂ ಸೈತಾನನ ಹಾಗಿದ್ದಾರೆ. 10 ಆಜ್ಞೆಯಲ್ಲಿ ದೇವರು ಹೀಗೆ ಹೇಳುತ್ತಾನೆ, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು ಮತ್ತು ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. 20:17. ಈ ಆಜ್ಞೆಯು ನಮಗೆ ಸ್ಪಷ್ಟವಾಗಿ ತೋರಿಸುವುದೇನೆಂದರೆ, ಮನುಷ್ಯನ ಹೃದಯವು ಎಷ್ಟೊಂದು ಕೆಟ್ಟದ್ದು ಮತ್ತು ಕುಟಿಲವಾದದ್ದು ಎಂಬುದನ್ನು ದೇವರು ತಿಳಿದಿದ್ದಾನೆ. ಆದಾಮನ ಮಕ್ಕಳ ಹೃದಯಗಳಲ್ಲಿ ದುರಾಶೆ ಮತ್ತು ಲೋಭವು ಕಂಡುಬಂದಿತು. ನಮ್ಮ ಕೆಟ್ಟ ಹೃದಯಗಳು ಮತ್ತೊಬ್ಬ ವ್ಯಕ್ತಿಯ ಹೆಂಡತಿಯನ್ನು ಭೋಗಿಸುವುದಕ್ಕೆ ಅಥವಾ ನಮ್ಮ ಬಳಿ ಇಲ್ಲದಿರುವ ಯಾವುದೋ ಒಂದನ್ನು ಬೇರೆಯವರು ಹೊಂದಿದ್ದರೆ ಅದರ ಮೇಲೆ ಕಣ್ಣು ಹಾಕುವುದಕ್ಕೆ ಕಾರಣವಾಗುತ್ತದೆ. ಇದು ಪಾಪ. ಯಾಕೆಂದರೆ ದೇವರ ವಾಕ್ಯವು ಹೇಳುವುದೇನೆಂದರೆ, ನಾವು ಲೋಕದೊಳಕ್ಕೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನೂ ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು, ಅದರಿಂದ ನಾವು ತೃಪ್ತರಾಗುತ್ತೇವೆ. 1 ತಿಮೋತೆ 6:7-8 ಈ ವಾಕ್ಯ ಬರೆಯಲ್ಪಟ್ಟಿದೆ. ದೇವರು ಮೋಶೆಗೂ ಮತ್ತು ಇಸ್ರಾಯೇಲರಿಗೂ ಒಪ್ಪಿಸಿಕೊಟ್ಟ 10 ಆಜ್ಞೆಗಳು ಇವು. ಈ ದಿನ ನಾವು ನಮ್ಮ ಪಾಠವನ್ನು ಹೇಗೆ ಮುಕ್ತಾಯಗೊಳಿಸುವುದು? ಬಹುಶಃ ಒಂದು ಪ್ರಶ್ನೆಯೊಂದಿಗೆ. ನಾವು ಪ್ರತಿಯೊಬ್ಬರೂ ಉತ್ತರ ಕೊಡಲೇಬೇಕಾದ ಪ್ರಶ್ನೆ ಇಲ್ಲಿದೆ. ನಾನು ಈ ಎಲ್ಲಾ 10 ಆಜ್ಞೆಗಳಿಗೆ ವಿಧೇಯನಾಗಿದ್ದೇನೋ? ಪರಿಶುದ್ಧ ವಿಮೋಚಕನು ಲೋಕಕ್ಕೆ ಬಂದಾಗ ಈ 10 ಆಜ್ಞೆಗಳನ್ನು 2 ಭಾಗಗಳನ್ನಾಗಿ ಸಂಕ್ಷಿಪ್ತಗೊಳಿಸಿದನೆಂಬುದನ್ನು ನೀವು ಈಗಾಗಲೇ ತಿಳಿದಿದ್ದೀರಿ. ಆತನು ಹೇಳುವುದೇನೆಂದರೆ, ನಿಮ್ಮ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು, ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಈ 2 ಆಜ್ಞೆಗಳು ಎಲ್ಲಾ ಧರ್ಮಶಾಸ್ತ್ರಕ್ಕೂ ಮತ್ತು ಪ್ರವಾದನಾ ಗ್ರಂಥಕ್ಕೂ ಆಧಾರವಾಗಿದೆ. ಈಗ ದೇವರು ಮೋಶೆಗೆ ಕೊಟ್ಟಂತಹ 10 ಆಜ್ಞೆಗಳನ್ನು ನೀವು ಕಾಪಾಡಿಕೊಂಡಿದ್ದೀರೋ ಎನ್ನುವುದನ್ನು ತಿಳಿದುಕೊಂಡು ನಿಮ್ಮನ್ನು ಪರೀಕ್ಷಿಸಿಕೊಳ್ಳುವುದಕ್ಕೆ ನೀವು ಬಯಸಿದರೆ ನಿಮಗೆ ನೀವೇ 2 ಪ್ರಶ್ನೆಗಳನ್ನು ಕೇಳಿಕೊಳ್ಳಿರಿ. ಮೊದಲನೆಯದು, ದೇವರು ಇಷ್ಟಪಡುವರೊಂದಿಗೆ ನನ್ನ ಸಂಬಂಧವೇನು? ನಾನು ದೇವರನ್ನು ನನ್ನ ಸಂಪೂರ್ಣ ಹೃದಯದಿಂದ ಪ್ರೀತಿಸುತ್ತಿದ್ದೇನೋ? ಇನ್ನು 2ನೇ ಪ್ರಶ್ನೆ, ಮನುಷ್ಯರು ಇಷ್ಟಪಡುವುದರೊಂದಿಗೆ ನನ್ನ ಸಂಬಂಧವೇನು? ನಾನು ನನ್ನ ನೆರೆಯವನನ್ನು ನನ್ನಂತೆಯೇ ಪ್ರೀತಿಸುತ್ತಿದ್ದೇನೋ? ದೇವರು ಇಷ್ಟಪಡುವರೊಂದಿಗೆ ನಿನ್ನ ಸಂಬಂಧವೇನು? ಇದಕ್ಕೆ ನಿನ್ನ ಹೃದಯವು ಪ್ರಾಮಾಣಿಕವಾಗಿ ಉತ್ತರ ಕೊಡಲಿ. ನಿನ್ನ ಪೂರ್ಣ ಬುದ್ಧಿಯಿಂದ ದೇವರನ್ನು ಪ್ರೀತಿಸುತ್ತಿದ್ದೀಯಾ? ನಿನ್ನ ಪೂರ್ಣ ಹೃದಯದಿಂದ ಆತನನ್ನು ಪ್ರೀತಿಸುತ್ತಿದ್ದೀಯಾ? ನಿನ್ನ ಜೀವಿತದಲ್ಲಿ ದೇವರು ಮತ್ತು ಆತನ ವಾಕ್ಯವು ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿವೆಯಾ? ಜನರೊಂದಿಗೆ ನಿನ್ನ ಸಂಬಂಧ ಹೇಗಿದೆ? ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸುತ್ತಿದ್ದೀಯಾ? ಪ್ರತಿಯೊಂದರಲ್ಲಿಯೂ ನೀನೇ ಇತರರನ್ನು ಮುಂದಿಡುತ್ತಿದ್ದೀಯಾ? ನಿನ್ನ ಕುರಿತು ನೀನು ಚಿಂತಿಸಿಕೊಳ್ಳುವಂತೆ ನಿನ್ನ ಜೊತೆ ಮಾನವನ ಕುರಿತು ಚಿಂತಿಸುತ್ತಿದ್ದೀಯಾ? ಅವರು ನಿನಗೆ ಏನು ಮಾಡಬೇಕೆಂದು ಇಷ್ಟಪಡುತ್ತಿದ್ದೀಯೋ ಅದನ್ನು ನೀನು ಅವರಿಗೆ ಮಾಡುತ್ತಿದ್ದೀಯಾ? ಒಂದು ವೇಳೆ ಈ ಎಲ್ಲಾ ಪ್ರಶ್ನೆಗಳಿಗೆ ನೀವು ಹೌದು ಎಂದು ಉತ್ತರಿಸಿದ್ದರೆ ದೇವರ ಮುಂದೆ ನೀವು ಒಬ್ಬ ಅತಿಕ್ರಮಿಯಾಗಿರುತ್ತೀರಿ ಎಂಬುದನ್ನು ತಿಳಿದುಕೊಳ್ಳಿರಿ. ದೇವರ ನೀತಿಯ ನ್ಯಾಯ ತೀರ್ಪಿನ ನರಕ ಶಿಕ್ಷೆಯ ಹೊರತಾಗಿ ನಿಮ್ಮ ಸ್ವಂತ ಶ್ರಮಗಳಿಂದ ನೀವು ಯಾವುದನ್ನೂ ನಿರೀಕ್ಷಿಸುವುದಕ್ಕಾಗುವುದಿಲ್ಲ. ವಾಕ್ಯವು ಹೇಳುವುದೇನೆಂದರೆ, ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿರುವ ಕೆರೆಯೇ. ದೇವರು ಪರಿಶುದ್ಧನು ಮತ್ತು ಅಪರಿಶುದ್ಧತೆಯನ್ನು ಸಹಿಸಿಕೊಳ್ಳದವನು ಆಗಿದ್ದಾನೆ. ದೇವರು ಸಂಪೂರ್ಣನು ಮತ್ತು ಸಂಪೂರ್ಣತೆ ಇಲ್ಲದಿರುವ ಯಾವ ಕೆಲಸಗಳನ್ನು ಒಪ್ಪಿಕೊಳ್ಳದವನು ಆಗಿದ್ದಾನೆ. ಅದಕ್ಕಾಗಿಯೇ ವಾಕ್ಯವು ಹೀಗೆ ಹೇಳುತ್ತದೆ, ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲಿಯೂ ಅಪರಾಧಿಯಾಗಿರುತ್ತಾನೆ. ಇದು ಯಾಕೋಬ 2:10 ವಚನದಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಯಾವನಾದರೂ 10 ಆಜ್ಞೆಗಳನ್ನು ಕೈಕೊಳ್ಳೋದಕ್ಕೆ ಪ್ರಯತ್ನಿಸಿ ದೇವರ ದೃಷ್ಟಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಹೌದು ಪ್ರಿಯರೇ, ದೇವರ ವಾಕ್ಯವು ಸ್ಪಷ್ಟವಾಗಿದೆ, ಎಲ್ಲರೂ ಪಾಪ ಮಾಡಿದ್ದೇವೆ. ಧರ್ಮ ಗ್ರಂಥದೊಳಗೆ ಬರೆದಿರುವ ಎಲ್ಲವುಗಳು ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನು. ಬಹುಶಃ ಯಾರಾದರೂ ಹೀಗೆ ಕೇಳಬಹುದು, ಸರಿ ಹಾಗಾದರೆ ನಮ್ಮಲ್ಲಿ ಯಾರೊಬ್ಬರೂ ಇವುಗಳನ್ನು ಕೈಕೊಳ್ಳದಿದ್ದರೆ ಈ 10 ಆಜ್ಞೆಗಳನ್ನು ದೇವರು ನಮಗೆ ಯಾಕೆ ಕೊಟ್ಟನು? ಇದು ಒಂದು ಬಹಳ ಪ್ರಾಮುಖ್ಯವಾದ ಪ್ರಶ್ನೆ. ಇದಕ್ಕೆ ದೇವರು ಹೇಗೆ ಉತ್ತರಿಸಿದ್ದಾನೆಂಬುದನ್ನು ದೇವರ ಚಿತ್ತದಂತೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಕೇಳಿಸಿಕೊಳ್ಳಲಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ಆತನ ವಾಕ್ಯದಲ್ಲಿರುವ ಹೇಳಿಕೆಯಲ್ಲಿ ಒಳಗೊಂಡಿರುವ ಪ್ರಾಮುಖ್ಯವಾದ ಸತ್ಯವನ್ನು ನಿಮಗೆ ಪ್ರಕಟಿಸಲಿ.